ಮಹಲಿಂಗರಂಗ ಕವಿಯ ಅನುಭವಾಮೃತ ಕಾವ್ಯ ಮೂರನೇ ಅಧ್ಯಾಯ ತ್ವಂ ಪದಾರ್ಥ ಶೋಧನೆ. ಅದರಲ್ಲಿ ಈಗಾಗಲೇ 120 ಪದ್ಯಗಳನ್ನು ನೋಡಿದ್ದೇವೆ, ಇವತ್ತು 121ನೇ ಪದ್ಯ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ, ದಂಬೆ, ಪುಣಚ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ, ಭಾರತ. ಬುದ್ಧಿಗೂ ಆತ್ಮನಿಗೂ ಭೇದ ಎನ್ನುವ ವಿಚಾರ 121ರಿಂದ 136ರವರೆಗಿದೆ. ಬುದ್ಧಿಯರಿಯುವುದು ವಸ್ತುವನು ತಾ ಶುದ್ಧ ವಸ್ತುವೆ ತನ್ನನರಿಯುವುದು. ಬುದ್ಧಿ ವಸ್ತುಗಳೊಳಗೆ ತಿಳಿಯುವುದಾವುದೆಂದೆನಲು. ಬುದ್ಧಿಯರಿಯದು ವಸ್ತುವನು ತಾ ಶುದ್ಧ ವಸ್ತುವೆ ತನ್ನನರಿಯುವುದು. ಬುದ್ಧಿ ಸಾಧನವಾಗಿಯುವುದರಿಂದನ್ಯ ಜಡದೃಶ್ಯ. ಬುದ್ಧಿ ಮತ್ತು ಶುದ್ಧ ವಸ್ತು ಆತ್ಮ ವನ್ನು ಕುರಿತು ಈ ಪದ್ಯದಲ್ಲಿ ಹೇಳಿದೆ. ಬುದ್ಧಿಯು ಶುದ್ಧವಾದ ವಸ್ತುವನ್ನು ಅಂದರೆ ಆತ್ಮವನ್ನು ತಿಳಿಯಬಲ್ಲದೆ, ಅಥವಾ ಶುದ್ಧವಸ್ತುವಾದ ಆತ್ಮವೇ ತನ್ನನ್ನು ತಾನು ತಿಳಿಯಬಲ್ಲದೆ ಎಂದು ಕವಿಯೇ ಪ್ರಶ್ನೆ ಹಾಕಿ ಉತ್ತರಿಸ್ತಾನೆ. ಬುದ್ಧಿ ಮತ್ತು ಶುದ್ಧವಾದ ಆತ್ಮವನ್ನು ಬುದ್ಧಿ ತಿಳಿಯಲಾರದು. ಬುದ್ಧಿ ಮತ್ತು ಶುದ್ಧವಾದ ಆತ್ಮವನ್ನು ಬುದ್ಧಿ ತಿಳಿಯಲಾರದು. ಆತ್ಮವೇ ತನ್ನನ್ನು ತಾನು ತಿಳಿಯಲು ಶಕ್ಯ. ಏಕೆಂದರೆ ಬುದ್ಧಿಯು ಸಾಧನವಾದ ಕಾರಣದಿಂದ ಅದು ಜಡವು, ದೃಶ್ಯವು, ಅನ್ಯವೂ ಆಗಿರುತ್ತದೆ. ಬುದ್ಧಿ ಚೇತನ ಒಪ್ಪುದಾತ್ಮನ ಹೊದ್ದಿತಾನದನರಿಯಲರಿಯದು. ಬುದ್ಧಿಯಿಂದಲೇ ತಿಳಿಯುವುದು ಆತ್ಮನನೆಂಬುದು ಪಚಾರ. ಹೊದ್ದಿ ಸೂರ್ಯ ಪ್ರಭೆಯ ಕನ್ನಡಿ ಶುದ್ಧ ಮೆನೆತ ಪೊಳೆವುದಲ್ಲದೆ ಸಿದ್ಧವ ರವಿಯಂ ಪ್ರಕಾಶಿಸಲರಿಯದಂದದಲಿ. ಬುದ್ಧಿಯು ಆತ್ಮನ ಆಶಯದಿಂದ ಚೇತನ ಎನ್ನಿಸಿಕೊಳ್ತದೆ. ತಾನೇ ಆತ್ಮನನ್ನು ತಿಳಿಯಲು ಶಕ್ಯವಿಲ್ಲ. ಆದ ಕಾರಣ ಬುದ್ಧಿಯಿಂದಲೇ ಆತ್ಮನನ್ನು ತಿಳಿಯುವುದು ಸಾಧ್ಯ ಎಂಬ ಮಾತು ಕೇವಲ ಉಪಚಾರದ ಮಾತು. ಶುದ್ಧ ಕನ್ನಡಿಯು ಸೂರ್ಯನ ಕಿರಣಗಳಿಂದ ತಾನು ಥಳಥಳಿಸಿ ಆ ಪ್ರಕಾಶದಿಂದ ಬೇರೆ ವಸ್ತುವನ್ನು ಬೆಳಗೀತೆ ಹೊರತು ಸ್ವಪ್ರಕಾಶವಾದ ಸೂರ್ಯನನ್ನು ತೋರಿಸಲಾಗದೆ ಇರುವ ಹಾಗೆ ಬುದ್ಧಿ ಇರ್ತದೆ.
ಅರಸಿನ ಸಮೀಪದಲ್ಲಿ ಸಲಿಗೆಯೊಳಿರುವ ಸಚಿವನ ಸ್ವಪ್ರಯೋಜನ ಕರಸು ನೀನೆನಗೆಂಬ ಪರಿಯುಪಚಾರ ಲೋಕದಲ್ಲಿ. ಪರಮಪುರುಷನ ಸನ್ನಿಧಿಯಲಿಹ ಕರ್ಣವಾತುಮನೆಂಬ ರಜ್ಞರು ಅರಸು ಸಚಿವರ ತೆರದಲಾತುಮ ಬುದ್ಧಿ ಭೇದಗಳು.
ರಾಜನ ಬಳಿ ಅವನಿಗೆ ಪ್ರೀತಿಪಾತ್ರನಾಗಿ ಸಲಿಗೆಯೊಳಗಿರುವ ಮಂತ್ರಿಯನ್ನು ತಮ್ಮ ಸ್ವಂತ ಪ್ರಯೋಜನಕ್ಕಾಗಿ ಮಂತ್ರಿಯನ್ನು ನೀನೇ ರಾಜನೆಂದು ಹೊಗಳುವುದನ್ನು ಲೋಕದಲ್ಲಿ ಕಾಣುತ್ತೇವೆ. ಅದರಂತೆ ಪರಮಪುರುಷನಾದ ಆತ್ಮನ ಸನ್ನಿಧಿಯಲ್ಲಿರುವ ಬುದ್ಧಿಯನ್ನೇ ಅಜ್ಞಾನಿಗಳು ಆತ್ಮನೆಂದು ತಿಳಿತಾರೆ. ಈ ರೀತಿ ರಾಜ ಮಂತ್ರಿಗಳ ಸಂಬಂಧದ ಹಾಗೆ ಆತ್ಮ ಬುದ್ಧಿಗಳಿಗೆ ವ್ಯತ್ಯಾಸವಿದೆ.
ಬುದ್ಧಿವಂತನೆ ಗಾಜು ಮಣ್ಣಿನ ಶುದ್ಧ ಸಾರದಲಾದ ದರ್ಪಣ ಸಿದ್ಧವಹ ಮುಖದರ್ಶನಕ್ಕೆ ತಾ ಯೋಗ್ಯವಾದಂತೆ. ಶುದ್ಧವಹ ಸತ್ವ ಪ್ರಧಾನದ ಬುದ್ಧಿ ಮಾಯಾ ಕಾರ್ಯವಾಗಿಯೂ ನಿರ್ಧರಿಸಲಾತ್ಮನ ವಿಚಾರಿಸಲಹುದು ಸಾಧನವೂ.
ಜಾಣನೆ ಕೇಳು, ಗಾಜನ್ನು ಮಾಡುವ ಮಣ್ಣನ್ನು ಶುದ್ಧಗೊಳಿಸಿ ಅದರ ಸಾರದಿಂದ ತಯಾರಿಸಿದ ಕನ್ನಡಿಯು ನಾವು ನಮ್ಮ ಮುಖ ನೋಡಿಕೊಳ್ಳಲು ಸಾಧ್ಯವಾಗುವ ರೀತಿ ಸಿದ್ಧಗೊಳಿಸುತ್ತದೆ. ಅದೇ ರೀತಿ ವಿಚಾರ ಮಾಡಿದರೆ ನಿರ್ಮಲವಾದ ಸತ್ವಪ್ರಧಾನವಾದ ಕನ್ನಡಿಯಂಥಾದ ಬುದ್ಧಿಯು ಮಾಯೆಯಿಂದ ಆವರಿಸಿದ ಆತ್ಮನ ಸ್ವರೂಪವನ್ನು ನಿರ್ಧರಿಸುವ ಸಾಧನವಾಗಬಲ್ಲದು. ಎಂದರೆ ಶುದ್ಧ ಬುದ್ಧಿಯು ಆತ್ಮನ ಪ್ರಕಾಶ ತೋರಲು ಸಾಧನವೇ ಹೊರತು ಅದೇ ಆತ್ಮವಲ್ಲ.
ಸಕಲವನ್ನು ಬೆಳಗುವ ದಿನೇಶನು ಮುಕುರದಲ್ಲಿ ಪ್ರತಿಬಿಂಬಿಸಲು ತನ್ಮುಕುರ ಕೋಣೆಯ ಕತ್ತಲೆಯ ಪರಿಹರಿಸುವಂದದಲಿ. ಪ್ರಕಟಿಸಲು ಚಿಜ್ಯೋತಿಯಂತರ್ಮುಖದಿ ಬುದ್ಧಿಯೊಳಂತರಂಗದಿ ವಿಕೃತಿಕರ ಮಾಯಾಂಧಕಾರವ ನಳಿಪುದಾ ಬುದ್ಧಿ.
ಲೋಕದಲ್ಲಿ ಸಮಸ್ತ ಪದಾರ್ಥಗಳನ್ನು ಪ್ರಕಾಶಗೊಳಿಸುವ ಭಾಸ್ಕರನು ಕನ್ನಡಿಯಲ್ಲಿ ಪ್ರತಿಫಲಿಸಿದರೆ ಆ ಕನ್ನಡಿಯ ಬೆಳಕು ಕೋಣೆಯಲ್ಲಿರುವ ಕತ್ತಲೆಯನ್ನು ಹೇಗೆ ಹೋಗಲಾಡಿಸುತ್ತದೆಯೋ ಅದರಂತೆ ನಮ್ಮೊಳಗಿರುವ ಚಿತ್ ಪ್ರಕಾಶ ಆತ್ಮದ ಬೆಳಕು ಅಂತರಂಗದಿಂದ ಹೊರಹೊಮ್ಮಿ ಬುದ್ಧಿಯಲ್ಲಿ ಪ್ರತಿಫಲಿಸಿದರೆ ಆಗ ನಮ್ಮ ಹೃದಯವೆಂಬ ಕೋಣೆಯಲ್ಲಿರುವ ಬಗೆ ಬಗೆಯ ರೂಪಗಳಿಂದ ಕೂಡಿರುವ ಮಾಯೆ ಎಂಬ ಕತ್ತಲೆಯನ್ನು ತೊಲಗಿಸುತ್ತದೆ. ಅಂತಹ ಚಿಜ್ಯೋತಿಯೇ ನೀನೆಂದು ತಿಳಿ.
ಬರಿ ಅರಿಯುವ ತಾ ತನ್ನ ಬುದ್ಧಿಯೊಳರಿಯಲಪ್ಪುದದೆಂತೆನಲು ನಿಜದರಿವು ಸಾಕ್ಷಾತ್ ತನಗೆ ತಾನೇ ಲಕ್ಷ್ಯವಲ್ಲಾಗಿ. ಪರಮ ಸಾಧನ ದರ್ಪಣವು ಮುಖ ದರುಶನ ಕಾಪರಿಯೊಳ ಆತ್ಮನ ನರಿಯುವುದಕ್ಕೆ ನಿಜ ಬುದ್ಧಿ ಸಾಧನ ಮಗನೇ ಕೇಳೆಂದ.
ಶುದ್ಧ ಜ್ಞಾನವು ತಾನೇ ತನ್ನನ್ನು ತಿಳಿಯಲು ಸಾಧ್ಯವೇ ಎಂದು ಕೇಳಿದರೆ ಶುದ್ಧ ಸತ್ಯ ಸ್ವರೂಪಿ ಜ್ಞಾನವು ತನಗೆ ತಾನೇ ತಿಳಿಯಲು ಸಾಧನವಾಗಲಾರದು. ತನ್ನ ಮುಖವನ್ನು ನೋಡಿಕೊಳ್ಳುವುದು ತನಗೆ ತಾನೇ ಆಗದು, ಕನ್ನಡಿ ಶ್ರೇಷ್ಠ ಸಾಧನವಾಗಿರುತ್ತದೆ. ಹಾಗೆಯೇ ತನ್ನಲ್ಲಿರುವ ಆತ್ಮನನ್ನು ತಿಳಿಯಲು ನಿಜ ಬುದ್ಧಿಯು ಸಾಧನವಾಗಿರುತ್ತದೆ. ಪುತ್ರನಾದ ಶುಕನೇ ಕೇಳೆಂದ.
ಬುದ್ಧಿ ಸಾಧನ ಮಾತ್ರವಲ್ಲದೆ ಹೊದ್ದುದಾತ್ಮನ ನರಿಯಲರಿಯದು. ಬುದ್ಧಿ ಸಾಧನವಾದೊಡ ಆತ್ಮನು ತನ್ನ ತಾನರಿವ ನಿರ್ಧರಿಸಲರಿವಂಶವಾತ್ಮನು ಬುದ್ಧಿತ ಜಡ ದೃಶ್ಯ ಸಾಧನ. ಬುದ್ಧಿ ಆತ್ಮನನರಿವುದೆಂಬುದು ಮರುಳು ಮಾತೆಂದ. ಬುದ್ಧಿಯು ಆತ್ಮನನ್ನು ಅರಿಯಲು ಸಾಧನ ಮಾತ್ರವಾಗಿದೆ, ತಾನೇ ಆತ್ಮನನ್ನು ಅರಿಯಲಾಗದು. ಬುದ್ಧಿ ಸಾಧನವಾದಾಗ ಆತ್ಮನು ತನ್ನನ್ನು ತಾನು ತಿಳಿಯಬಲ್ಲ. ವಿಚಾರ ಮಾಡಿ ನೋಡಿದರೆ ಆತ್ಮನು ತಿಳಿಯುವ ಸ್ವಭಾವವುಳ್ಳ ಚೈತನ್ಯ ರೂಪಿ ದೃಕ್ ಆಗಿರುವನು. ಬುದ್ಧಿಯು ಜಡವೂ ದೃಶ್ಯವೂ ಆದ ಸಾಧನವಾಗಿರುವುದು. ಬುದ್ಧಿಯು ಆತ್ಮನನ್ನು ತಿಳಿಯುವುದು ಎಂಬಲ್ಲಿ ಆ ಅರಿವಿನ ಅಂಶವೇ ಆತ್ಮ. ಬುದ್ಧಿಯು ಕನ್ನಡಿಯಂಥ ಸಾಧನ. ಸಾಕ್ಷಾತ್ತಾಗಿ ಬುದ್ಧಿಯೇ ತಿಳಿಯುತ್ತದೆ ಎಂಬುದು ತಿಳುವಳಿಕೆ ಇಲ್ಲದ ಮಾತೇ ಸರಿ. ಕಣ್ಣು ಕಾಂಬುದೋ ಕನ್ನಡಿಯ ತಾ ಕನ್ನಡಿಯೇ ತಾ ಕಣ್ಣ ಕಾಂಬುದೋ ಕಣ್ಣು ಕನ್ನಡಿಯಿಂದ ತನ್ನನು ಕಾಂಬನು ತಾನು. ನಿರ್ಣಯಿಸಿ ನಿಜದರಿವು ಬುದ್ಧಿಯಲುನ್ನಯಿಸಿತ ತನ್ನ ನರಿವುದು ಸನ್ಮುತನೆ ನಿಜದರಿವ ನರಿಯದು ಬುದ್ಧಿ ಜಡವಾಗಿ. ಕಣ್ಣು ಕನ್ನಡಿಯನ್ನು ತಾನೇ ಕಾಣುತ್ತದೆಯೋ ಅಥವಾ ಕನ್ನಡಿಯು ಕಣ್ಣನ್ನು ತಾನು ನೋಡುತ್ತದೆಯೋ? ವಿಚಾರ ಮಾಡಿ ನೋಡಿದರೆ ಆತ್ಮಜ್ಞಾನವು ಬುದ್ಧಿಯಲ್ಲಿ ಪ್ರತಿಫಲಿಸಿ ತನ್ನನ್ನು ತಾನೇ ನೋಡಿಕೊಳ್ಳುತ್ತದೆ. ಆದ್ದರಿಂದ ಜಡವಾದ ಬುದ್ಧಿಯು ಆತ್ಮಜ್ಞಾನವನ್ನು ತನಗೆ ತಾನೇ ಮಾಡಿಕೊಳ್ಳಲಾರದು. ತನ್ನ ತನ್ನಿಂದರಿವು ತಿಹನೆಂದುನ್ನತದ ಶ್ರುತಿ ಸಾರುತಿಹುದಿಲೆ ತನ್ನ ತನ್ನಿಂದರಿವ ಪರಿಯಂತೆನಲು ಕೇಳದನು. ಕಣ್ಣು ಕನ್ನಡಿಯಿಂದ ತನ್ನನು ನಿರ್ಣಯಿಸಿ ಕಾಣ್ಬಂದದಂತದು ತನ್ನದ ಪರೋಕ್ಷಾನುಭವ ಬುದ್ಧಿ ಪ್ರಕಾಶದಲ್ಲಿ. ಆತ್ಮನು ತನ್ನನ್ನು ತಾನೇ ತಿಳಿಯುತ್ತಾನೆ ಎಂದು ಶ್ರೇಷ್ಠವಾದ ವೇದವಾಕ್ಯಗಳು ಸಾರುತ್ತಿವೆ. ಹೌದು ತಾನೇ? ತನ್ನಿಂದ ತಾನು ತಿಳಿಯುವ ಪರಿ ಎಂದು ಕೇಳುವೆಯಾ? ಹೇಳುತ್ತೇನೆ ಕೇಳು. ಕಣ್ಣು ಕನ್ನಡಿಯಿಂದ ತನ್ನನ್ನು ತಾನು ಏನೆಂಬುದನ್ನು ನಿರ್ಧರಿಸಿ ತಿಳಿಯುವಂತೆ ಬುದ್ಧಿಯು ಆತ್ಮನಂತೆ ಚೈತನ್ಯ ರೂಪವಾಗಿ ಹೊಳೆಯುವುದರ ಸಹಾಯದಿಂದ ಆತ್ಮ ಸಾಕ್ಷಾತ್ಕಾರ ಹೊಂದುತ್ತದೆ. ಜ್ಞಾನ ತನ್ನಿಂತಾನೇ ಅರಿಯುವುದೋ ಏನೇನಲು ತಾತನಗೆ ದೃಶ್ಯವೇ ಜ್ಞಾನವದು ಜ್ಞಾನಾಂತರದಿ ತಾತೋರಿತೆಂತೆನಲು. ತಾನದೇ ಅನವಸ್ಥೆಯಪ್ಪುದೇನು ದೀವಿಗೆ ಇಂದ ದೀವಿಗೆ ಕಾಣುವುದೇ ಅದು ತಾ ಸ್ವಯಂ ಪ್ರಭೆ ಎಂದು ತಿಳಿಯೆಂದ. ಆತ್ಮನು ತನ್ನನ್ನು ತಾನೇ ತಿಳಿಯುವನು, ಏಕೆಂದರೆ ಆತನು ಸ್ವಯಂ ಪ್ರಕಾಶನು. ಆದರೆ ಅವನು ತನಗೆ ತಾನು ದೃಶ್ಯವಾಗುವುದಿಲ್ಲ, ಏಕೆಂದರೆ ತನ್ನನ್ನು ತಾನು ಅರಿಯುವುದೆಂದರೆ ಆತ್ಮಾಶ್ರಯವೆಂಬ ದೋಷವಾಗ್ತದೆ ಎನ್ನುತ್ತಾರೆ ಶಾಸ್ತ್ರಕಾರರು. ಜ್ಞಾನಕ್ಕೆ ಜ್ಞಾನವು ದೃಶ್ಯವಾಗಿದೆ ಅಂದರೆ ಜ್ಞಾನಾಂತರದಲ್ಲಿ ತನ್ನನ್ನು ತಾನೇ ತೋರಿಕೊಳ್ಳುವುದು. ಅನವಸ್ಥೆ ಎನಿಸಿಕೊಳ್ಳುವುದಿಲ್ಲವೇ ಎಂದರೆ ಇಲ್ಲ. ಯಾಕಂದರೆ ದೀಪದಿಂದ ದೀಪ ಹೇಗೆ ಕಾಣಿಸುತ್ತದೋ ಹಾಗೆ ಜ್ಞಾನವು ತನ್ನಿಂದ ತಾನೇ ಬೆಳಗುವ ಸ್ವಯಂ ಜ್ಯೋತಿ ಸ್ವರೂಪದ್ದಾಗಿದೆ ಎಂಬುದಾಗಿ ತಿಳಿ. ಒಂದು ಜ್ಞಾನವು ಮತ್ತೊಂದು ಜ್ಞಾನದಿಂದ ಅರಿಯಲ್ಪಟ್ಟಿತು ಎಂದರೆ ಅದಕ್ಕೆ ಮತ್ತೊಂದು ಜ್ಞಾನದ ಅಪೇಕ್ಷೆ ಆಗುವುದು. ಹೀಗೆ ಕೊನೆಯಾಗದಿರುವಂತಹ ದೋಷಕ್ಕೆ ಅನವಸ್ಥಾ ದೋಷ ಅಂತಲೇ ಹೆಸರು. ತನಗೆ ತಾನು ದೃಶ್ಯವಾಗುವುದಿಲ್ಲವೆಂಬ ಈ ಉತ್ತರ 126ನೇ ಪದ್ಯದಲ್ಲಿರುವ ಸಾಕ್ಷಾತ್ ತವಗೆ ತಾನೇ ಲಕ್ಷ್ಯನಲ್ಲಾಗಿ ಎಂಬುದರ ಅನುವಾದವಾಗಿದೆ. ತನ್ನನ್ನು ತಾನೇ ಅರಿಯಿತೆಂದರೆ ಆತ್ಮಾಶ್ರಯವೆಂಬ ದೋಷವೆನಿಸುವುದೆಂದು ಶಾಸ್ತ್ರಕಾರ ಹೇಳ್ತಾರೆ. ಹೀಗೆ ಅಲ್ಲಿ 126ನೇ ಪದ್ಯದಲ್ಲಿ ವ್ಯವಹಾರ ದೃಷ್ಟಿಯ ಬುದ್ಧಿಯನ್ನು ಸಾಧನವಾಗಿಟ್ಟುಕೊಂಡು ಉತ್ತರವನ್ನು ಹೇಳಿದೆ. ಇಲ್ಲಿ ಪರಮಾರ್ಥದಿಂದ ಆತ್ಮನು ತನ್ನನ್ನು ತಾನೇ ಅರಿಯುವನು ಎಂದರೆ ಸ್ವಯಂ ಪ್ರಕಾಶನು ಎಂದು ಉತ್ತರವನ್ನು ಹೇಳುವುದಕ್ಕೆ ಮತ್ತೆ ಬಂದಿದೆ. ಇಲ್ಲಿಗೆ 130 ಪದ್ಯಗಳು ಮುಗಿಯಿತು. 131ರಿಂದ ನಾಳೆ ದಿವಸ ನೋಡೋಣ. ಹರೇ ರಾಮ. ಮಹಲಿಂಗರಂಗ ಕವಿಚರಣಾರವಿಂದಾರ್ಪಿತಮಸ್ತು. ಸದ್ಗುರುಚರಣಾರವಿಂದಾರ್ಪಿತಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ಓಂ ತತ್ಸದ್.